ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತೆ ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂದಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ನಮ್ಮ ಹಿಂದಿನ ಪಾಠದಲ್ಲಿ ಇಸ್ರಾಯೇಲ್ಯರು ಫರೋಹನ ಮತ್ತು ಅವನ ಸೈನ್ಯದವರ ಕೈಯಿಂದ ದೇವರು ಹೇಗೆ ರಕ್ಷಿಸಿದನೆಂಬುದನ್ನು ನಾವು ನೋಡಿದೆವು. ಇಸ್ರಾಯೇಲ್ಯರು ಕೆಂಪು ಸಮುದ್ರದ ತೀರಕ್ಕೆ ಬಂದಾಗ ಫರೋಹನ ಸೈನ್ಯದವರಿಂದ ತಪ್ಪಿಸಿಕೊಳ್ಳುವ ಯಾವ ಸಾಧ್ಯತೆಗಳೂ ಅವರಿಗಿರಲಿಲ್ಲ. ಹೇಗೂ ದೇವರು ಅವರಿಗಾಗಿ ನೀರನ್ನು ಹೇಗೆ ಪಕ್ಕಕ್ಕೆ ತಳ್ಳಿದನು, ಅದರಿಂದ ಅವರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲಿ ಹೇಗೆ ನಡೆದುಕೊಂಡು ಹೋದರೆಂಬುದನ್ನು ನಾವು ನೋಡಿಕೊಂಡೆವು. ಆದರೆ ಐಗುಪ್ತದ ಸೈನ್ಯವು ಅದೇ ನೆಲದಲ್ಲಿ ದಾಟಿ ಹೋಗುವುದಕ್ಕೆ ಪ್ರಯತ್ನಿಸಿದಾಗ ಅವರೆಲ್ಲರೂ ಮುಳುಗಿ ಹೋದರು. ಹೀಗೆ ಆ ದಿನದಲ್ಲಿ ದೇವರಾದ ಕರ್ತನು ಐಗುಪ್ತರ ಕೈಯಿಂದ ಇಸ್ರಾಯೇಲರನ್ನು ರಕ್ಷಿಸಿದನು. ಕರ್ತನ ದೊಡ್ಡ ಶಕ್ತಿಯನ್ನು ಅವರು ನೋಡಿದಾಗ ಭಯಗ್ರಸ್ತರಾಗಿ ಆತನಿಗೆ ಈ ಕೀರ್ತನೆಯನ್ನು ಹಾಡಿದರು. ನನ್ನ ಬಲವೂ ಕೀರ್ತನೆಯೂ ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು, ನಮ್ಮ ಕರ್ತನು ದೊಡ್ಡವನು. ಪ್ರಸ್ತುತ ನಾವು ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಇಸ್ರಾಯೇಲರು ಕಾನಾನ್ ಮತ್ತು ಐಗುಪ್ತದ ನಡುವೆ ಅರಣ್ಯದಲ್ಲಿ ಇರುವಂತಹ ಭಾಗವನ್ನು ಅವಲೋಕಿಸುತ್ತಿದ್ದೇವೆ. ಕಾನಾನ್ ದೇಶವು ಅಬ್ರಹಾಮ ಮತ್ತು ಅವನ ಸಂತತಿಯವರಿಗೆ ಕೊಡುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದ ದೇಶವಾಗಿತ್ತು. ಹಾಗಾಗಿ ಅವರು ಅದನ್ನು ಸ್ವಂತದೆಂದು ಪಡೆದುಕೊಳ್ಳಲು ಸಮರ್ಥರಾಗಿದ್ದರು. ದೇವರು ಇಸ್ರಾಯೇಲರಿಗೆ ಅರಣ್ಯದಲ್ಲಿ ಹೇಗೆ ಆಹಾರ ಒದಗಿಸಿದನೆಂಬುದನ್ನು ಈ ದಿನ ನಾವು ನೋಡಲಿಕ್ಕಿದ್ದೇವೆ. ದೇವರು ತಾನೇ ಹೇಗೆ ಹಗಲಿನಲ್ಲಿ ಮೇಘಸ್ತಂಭದಲ್ಲಿಯೂ ರಾತ್ರಿಯಲ್ಲಿ ಅಗ್ನಿಸ್ತಂಭದಲ್ಲಿಯೂ ಅವರ ಮುಂದೆ ನಡೆದು ಹೋದನೆಂಬುದನ್ನು ವಾಕ್ಯವು ನಮಗೆ ತೋರಿಸಿಕೊಡುತ್ತದೆ. ಒಂದು ಸಂಗತಿಯು ನಿಶ್ಚಯವಾಗಿ ಇದೆ, ಅದೇನೆಂದರೆ ಒಂದು ವೇಳೆ ದೇವರು ಅವರಿಗೆ ಮಾರ್ಗದರ್ಶನ ಮಾಡದೆ ಅವರನ್ನು ಲಕ್ಷಿಸದಿದ್ದರೆ ಅವರು ಅರಣ್ಯದಲ್ಲಿಯೇ ನಾಶವಾಗಿ ಹೋಗುತ್ತಿದ್ದರು. ಇಸ್ರಾಯೇಲರು ತಾವೇ ಏರ್ಪಡಿಸಿಕೊಂಡ ಸನ್ನಿವೇಶಗಳನ್ನು ಒಂದು ಕ್ಷಣ ಊಹಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸೋಣ. ಅವರು ತುಂಬಾ ದೊಡ್ಡ ಗುಂಪಾಗಿದ್ದರು. ಇಡೀ ಡಾಕರ್ನ ಸಂಖ್ಯೆಗಿಂತಲೂ ಒಂದು ದೊಡ್ಡ ಸಮೂಹ. ಮೂಳೆಯೂ ಸಹ ಒಣಗಿ ಹೋಗುವಂತಹ ಮರುಭೂಮಿ, ಆಹಾರ ಮತ್ತು ನೀರು ಯಾವುದೂ ಇರದಂತಹ ಮರುಭೂಮಿಯ ಮೂಲಕವಾಗಿ ಅವರು ಹಾದು ಹೋಗುತ್ತಿದ್ದಾರೆ. ಇದರ ಕುರಿತು ಆಲೋಚಿಸಿರಿ. ಒಂದು ದೊಡ್ಡದಾದ ಜನ ಸಮೂಹವು ಮರಳು ಮತ್ತು ಮುಳ್ಳಿನ ಗಿಡಗಳಿರುವ ಒಂದು ಬರಡು ಅರಣ್ಯದ ಮೂಲಕವಾಗಿ ನಡೆದು ಹೋಗುತ್ತಿದೆ. ಇಸ್ರಾಯೇಲ್ ಕುಲಗಳು ಹೇಗೆ ಜೀವಂತವಾಗಿದ್ದರು? ಹಸಿವು ಮತ್ತು ಬಾಯಾರಿಕೆಗಳ ಭಯದಿಂದ ರಕ್ಷಿಸಿಕೊಳ್ಳಲು ಅವರು ಹೇಗೆ ಸಮರ್ಥರಾದರು? ಅರಣ್ಯದಲ್ಲಿ ಜೀವಂತವಾಗಿ ವಾಸಿಸುವುದಕ್ಕೆ ಸಾಕಷ್ಟು ಆಹಾರ ಮತ್ತು ನೀರನ್ನು ತಮ್ಮ ಅನೇಕ ಹಿಂಡುಗಳಿಗೆ ಒದಗಿಸಲು ಆ ಮಹಾಸಮೂಹವು ಹೇಗೆ ಸಮರ್ಥರಾದರು? ಅವರು ತಾವೇ ಆಹಾರ ಒದಗಿಸಿಕೊಳ್ಳದಕ್ಕಾಯಿತಾ? ಇಲ್ಲ. ಹಾಗಾದರೆ ಅವರಿಗೆ ಆಹಾರ ಕೊಟ್ಟವರು ಯಾರು? ಅಲ್ಲಿರುವುದು ಒಂದೇ ಒಂದು ಉತ್ತರ, ಅದು ದೇವರು ಒಬ್ಬನೇ. ಅವರಿಗೆ ಆಹಾರ ಒದಗಿಸಿ ಅವರನ್ನು ಸಂರಕ್ಷಿಸಿದನು. ಇಸ್ರಾಯೇಲರು ದೇವರನ್ನು ನಂಬಿದರು? ಅಥವಾ ನಾವು ಏನು ಊಟ ಮಾಡಬೇಕು ಮತ್ತು ಏನು ಕುಡಿಯಬೇಕೆಂದು ಎಂಬುದರ ಕುರಿತಾಗಿ ಅವರು ಆಲೋಚಿಸುತ್ತಿದ್ದಾರೋ? ಖಂಡಿತವಾಗಿಯೂ ಇಸ್ರಾಯೇಲರು ದೇವರಾದ ಕರ್ತನನ್ನು ನಂಬಿದವರಾಗಿದ್ದರು. ದೇವರು ಅವರಿಗಾಗಿ ಅನೇಕ ದೊಡ್ಡ ಸಂಗತಿಗಳನ್ನು ಮಾಡಿದ್ದನು. ಆತನು 10 ಉಪದ್ರವಗಳ ಸಾಧನಗಳಿಂದ, ಅವರ ದಾಸತ್ವದ ಬಂಧನಗಳಿಂದ ಅವರನ್ನು ಬಿಡುಗಡೆ ಮಾಡಿದ್ದನು. ಕುರಿಮರಿಯ ರಕ್ತದ ಮೂಲಕವಾಗಿ ಮರಣದಿಂದ ಅವರ ಚೊಚ್ಚಲು ಮಕ್ಕಳುಗಳನ್ನು ಬಿಡುಗಡೆಗೊಳಿಸಿದ್ದನು. ಸಮುದ್ರದ ಮಧ್ಯದಲ್ಲಿ ಒಣಗಿದ ದಾರಿಯನ್ನು ಅವನು ತೆರೆದಿದ್ದನು. ಆಗ ಬಹಳ ಹಿಂದೆಯೇ ಅವರ ಮೂಲ ಪಿತೃವಾದ ಅಬ್ರಹಾಮನಿಗೆ ಆತನು ವಾಗ್ದಾನ ಮಾಡಿದಂತೆ ಕಾನಾನ್ ದೇಶಕ್ಕೆ ಅವರನ್ನು ಹಿಂದಿರುಗಿ ಕರೆದುಕೊಂಡು ಬರುವುದಕ್ಕೆ ಅವರಿಗೆ ಮಾರ್ಗದರ್ಶನ ಮಾಡಲು ಮೇಘಸ್ತಂಭದಲ್ಲಿ ಅವರ ಮುಂದೆ ಹೋಗುತ್ತಿದ್ದನು. ನೀವು ಏನು ಆಲೋಚಿಸುತ್ತೀರಿ? ಇಸ್ರಾಯೇಲರು ತನ್ನ ದೇವರಲ್ಲಿ ಭರವಸೆಯುಳ್ಳನಾಗಿದ್ದಾರೋ? ಆತನು ವಾಗ್ದಾನ ಮಾಡಿದ್ದನ್ನು ನೆರವೇರಿಸಲು ಶಕ್ತನಾಗಿದ್ದಾನೆಂಬುದನ್ನು ಅವರು ನಂಬಿದ್ದರು? ಈಗ ನಾವು ವಾಕ್ಯಕ್ಕೆ ಹಿಂದಿರುಗಿ ಉತ್ತರವನ್ನು ಕಂಡುಕೊಳ್ಳೋಣ. ಮೋಶೆಯ ತೋರಾದಲ್ಲಿರುವ ವಿಮೋಚನಾಕಾಂಡ ಪುಸ್ತಕದಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ಓದುತ್ತಿದ್ದೇವೆ. ವಿಮೋಚನಾಕಾಂಡ ಪುಸ್ತಕ 16ನೇ ಅಧ್ಯಾಯ 1-3 ವಚನದವರೆಗೆ. ಇಸ್ರಾಯೇಲಿನ ಸಮೂಹವೆಲ್ಲ ಏಲೀಮಿನಿಂದ ಹೊರಟ ಮೇಲೆ ಅವರು ಐಗುಪ್ತ ದೇಶವನ್ನು ಬಿಟ್ಟು ಎರಡನೆಯ ತಿಂಗಳಿನ 14ನೆಯ ದಿನದಲ್ಲಿ ಏಲೀಮಿಗೂ ಸೀನಾಯಿ ಬೆಟ್ಟಕ್ಕೂ ನಡುವೆ ಇರುವ ಸೀನೆಂಬ ಅರಣ್ಯಕ್ಕೆ ಬಂದರು. ಅರಣ್ಯದಲ್ಲಿ ಇಸ್ರಾಯೇಲರ ಸಮೂಹವೆಲ್ಲ ಮೋಶೆ ಆರೋನರ ಮೇಲೆ ಗುಣಗುಟ್ಟಿ ಅವರಿಗೆ, ಈ ಸಮೂಹವನ್ನೆಲ್ಲ ಹಸಿವೆಯಿಂದ ಸಾಯಿಸಬೇಕೆಂದು ನೀವು ಈ ಅರಣ್ಯದೊಳಕ್ಕೆ ನಮ್ಮನ್ನು ಕರಕೊಂಡು ಬಂದಿರಷ್ಟೇ. ನಾವು ಐಗುಪ್ತ ದೇಶದಲ್ಲಿದ್ದಾಗ ಯಹೋವನ ಕೈಯಿಂದ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ಆಗ ಮಾಂಸ ಪಾತ್ರೆಗಳ ಬಳಿಯಲ್ಲಿ ಕೂತು ಹೊಟ್ಟೆ ತುಂಬಾ ಊಟ ಮಾಡುತ್ತಿದ್ದೇವಲ್ಲ ಎಂದು ಹೇಳಿದರು. ಒಳ್ಳೆಯದು, ಇಸ್ರಾಯೇಲ್ ಕುಲಗಳವರು ದೇವರಲ್ಲಿ ಭರವಸೆ ಉಳ್ಳವರಾಗಿದ್ದರು? ಇಲ್ಲ, ಅವರು ಭರವಸೆ ಉಳ್ಳವರಾಗಿರಲಿಲ್ಲ. ಅವರು ಆತನ ಮತ್ತು ಮೋಶೆ ವಿರುದ್ಧವಾಗಿ ಗೊಣಗಾಡಿದರು. ದೇವರು ಅವರಿಗೆ ಹೀಗೆ ಉತ್ತರ ಕೊಟ್ಟನೆಂಬುದನ್ನು ಕೇಳಿಸಿಕೊಳ್ಳಿರಿ. ಯಹೋವನು ಮೋಶೆಯ ಸಂಗಡ ಮಾತಾಡಿ ಹೇಳಿದ್ದೇನೆಂದರೆ, ಇಸ್ರಾಯೇಲರ ಗುಣಗುಟ್ಟುವಿಕೆಯು ನನಗೆ ಕೇಳಿಸಿತು. ನೀನು ಅವರಿಗೆ ಸಾಯಂಕಾಲದಲ್ಲಿ ಮಾಂಸವನ್ನು ಹೊತ್ತಾರೆಯಲ್ಲಿ ಬೇಕಾದಷ್ಟು ರೊಟ್ಟಿಯನ್ನು ತಿನ್ನುವಿರಿ. ಇದರಿಂದ ನಾನು ನಿಮ್ಮ ದೇವರಾದ ಯಹೋವನೆಂಬುದು ನಿಮಗೆ ಗೊತ್ತಾಗುವುದೆಂದು ಹೇಳಬೇಕು. ಆಗ ಯಹೋವನು ಮೋಶೆಗೆ, ಈಗೋ ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು. ಈ ಜನರು ಪ್ರತಿದಿನವೂ ಹೊರಗೆ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟನ್ನು ಮಾತ್ರ ಕೂಡಿಸಿಕೊಳ್ಳಬೇಕು. ಇದರಿಂದ ಇವರು ನನ್ನ ಬೋಧನೆಯನ್ನು ಅನುಸರಿಸಿ ನಡೆಯುವವರೋ ಅಲ್ಲವೋ ಎಂದು ಪರೀಕ್ಷಿಸಿ ತಿಳಿಯುತ್ತೇನೆ. ಸಾಯಂಕಾಲವಾಗುತ್ತಲೇ ಲಾವಕಿಗಳು ಬಂದು ಅವರ ಪಾಳೆಯವನ್ನು ಮುಚ್ಚಿಕೊಂಡವು. ಅದಲ್ಲದೆ ಹೊತ್ತಾರೆಯಲ್ಲಿ ಮಂಜು ಪಾಳೆಯದ ಸುತ್ತಲೂ ಬಿದ್ದಿತ್ತು. ಆ ಮಂಜು ಆರಿಹೋದ ನಂತರ ಅರಣ್ಯದ ನೆಲದಲ್ಲಿ ಮಂಜಿನ ಹನಿಗಳಂತೆ ಏನೋ ಸಣ್ಣ ಸಣ್ಣ ರವೆಗಳು ಕಾಣಿಸಿದವು. ಇಸ್ರಾಯೇಲರು ಅದನ್ನು ಕಂಡು ಇಂಥದೆಂದೂ ತಿಳಿಯದೆ ಒಬ್ಬರಿಗೊಬ್ಬರು ಇದೇನಿರಬಹುದು ಎಂದು ಕೇಳಿಕೊಂಡರು. ಮೋಶೆ ಅವರಿಗೆ, ಇದು ಯಹೋವನು ನಿಮಗೋಸ್ಕರ ಕೊಟ್ಟ ಆಹಾರವು ಎಂದು ಹೇಳಿದನು. ಇಸ್ರಾಯೇಲರು ಆಹಾರಕ್ಕೆ ಮನ್ನಾ ಎಂದು ಹೆಸರಿಟ್ಟರು. ಅದು ಬಿಳಿ ಕೊತ್ತಂಬರಿ ಕಾಳಿನಂಥದ್ದು, ರುಚಿಯಲ್ಲಿ ಜೇನುತುಪ್ಪ ಕಲಿಸಿದ ದೋಸೆಗಳ ಹಾಗಿತ್ತು. ಅವರು ಕಾನಾನ್ ದೇಶಕ್ಕೆ ಬಂದು ಸೇರಿರುವ ದಿನಗಳವರೆಗೂ ಅರಣ್ಯದಲ್ಲಿ ಇಸ್ರಾಯೇಲ್ ಕುಲಗಳಿಗೆ ದೇವರು ಈ ರೀತಿಯಾಗಿ ಆಹಾರ ಒದಗಿಸಿದನು. ಆಹಾರವು ಎಲ್ಲಿಂದ ಬಂತು ಎಂಬುದನ್ನು ನೀವು ಕೇಳಿಸಿಕೊಂಡಿದ್ದೀರೋ? ಇದು ಪರಲೋಕದಿಂದ ಬಂದದ್ದು, ಇದು ದೇವರಿಂದ ಬಂದದ್ದು. ದೇವರು ಅವರಿಗಾಗಿ ಕಳಿಸಿದ ಆಹಾರವನ್ನು ಇಸ್ರಾಯೇಲರು ಅರ್ಹರಾಗಿದ್ದರೂ ಇಲ್ಲ. ಅವರ ಎಲ್ಲ ಕೃತಜ್ಞತೆಗಾಗಿ ಮತ್ತು ಅಪನಂಬಿಕೆಗಾಗಿ ಅವರ ಶಿಕ್ಷೆಯ ಹೊರತಾಗಿ ಬೇರೆ ಯಾವುದಕ್ಕೂ ಅವರು ಅರ್ಹರಾಗಿರಲಿಲ್ಲ. ಅವರು ಮರುಭೂಮಿಯಲ್ಲಿ ಹಸಿವೆಯಿಂದ ಸಾಯಬಾರದೆಂಬ ದೇವರ ಕರುಣೆಯ ಕಾರಣದಿಂದ ಮಾತ್ರ ಇದು ಸಾಧ್ಯವಾಯಿತು. ಇಸ್ರಾಯೇಲರು ನೀರಿನ ವಿಷಯದಲ್ಲಿ ಬಳಲಿದಾಗ ಇನ್ನೊಂದು ಸಲ ಏನಾಯಿತೆಂಬುದನ್ನು ನೋಡುವುದಕ್ಕೆ ಓದುವುದನ್ನು ಮುಂದುವರಿಸೋಣ. 17ನೆಯ ಅಧ್ಯಾಯದಲ್ಲಿ ನಾವು ಓದುತ್ತಿದ್ದೇವೆ. ವಾಕ್ಯವು ಹೀಗೆ ಹೇಳುತ್ತದೆ: ಇಸ್ರಾಯೇಲರ ಸಮೂಹವೆಲ್ಲ ಯಹೋವನ ಅಪ್ಪಣೆಯ ಪ್ರಕಾರ ಸೀನ್ ಎಂಬ ಅರಣ್ಯದಿಂದ ಹೊರಟು ಬಂದು ಮುಂದೆ ಪ್ರಯಾಣ ಮಾಡಿ ರೆಫೀದೀಮಿನಲ್ಲಿ ಇಳುಕೊಂಡರು. ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಜನರು ಮೋಶೆ ಸಂಗಡ ವಾದಿಸುತ್ತಾ, ನಮಗೆ ಕುಡಿಯುವುದಕ್ಕೆ ನೀರು ದೊರಕಿಸಿಕೊಡಬೇಕು ಎಂದು ಕೇಳಿದಾಗ ಮೋಶೆ, ನೀವು ನನ್ನ ಸಂಗಡ ವಾದಿಸುವುದೇನು? ಯಹೋವನನ್ನು ಯಾಕೆ ಪರೀಕ್ಷಿಸುತ್ತೀರಿ ಎಂದು ಅವರಿಗೆ ಹೇಳಿದನು. ಅಲ್ಲಿ ಜನರು ನೀರಿಲ್ಲದೆ ಬಾಯಾರಿಕೆಯ ಸಂಕಟದಿಂದ ಮೋಶೆ ಮೇಲೆ ಗುಣಗುಟ್ಟುತ್ತಾ, ನೀವು ನಮ್ಮನ್ನು, ನಮ್ಮ ಮಕ್ಕಳನ್ನು, ದನಗಳನ್ನು ಐಗುಪ್ತ ದೇಶದಿಂದ ಕರೆತಂದು ಈಗ ನೀರಿಲ್ಲದೆ ಸಾಯುವ ಹಾಗೆ ಮಾಡಿದ್ದೇಕೆ ಎಂದರು. ಆಗ ಮೋಶೆಯು ಯಹೋವನಿಗೆ ಮೊರೆಯಿಟ್ಟು, ಈ ಜನರಿಗೋಸ್ಕರ ನಾನೇನು ಮಾಡಲಿ? ಅವರು ನನ್ನನ್ನು ಕಲ್ಲೆಸೆದು ಕೊಲ್ಲುವ ಹಾಗಿದ್ದಾರಲ್ಲ ಅಂದನು. ಅದಕ್ಕೆ ಯಹೋವನು, ನೀನು ನೈಲ್ ನದಿಯನ್ನು ಹೊಡೆದು ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಇಸ್ರಾಯೇಲರ ಹಿರಿಯರಲ್ಲಿ ಕೆಲವರನ್ನು ಕರಕೊಂಡು ಜನರ ಮುಂದೆ ಹೊರಟು ನಾನು ತೋರಿಸುವ ಸ್ಥಳಕ್ಕೆ ಹೋಗು. ಅಲ್ಲಿ ಹೊರೇಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನೆದುರಾಗಿ ನಿಲ್ಲುವೆನು. ನೀನು ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯುವರು ಎಂದು ಮೋಶೆಗೆ ಅಪ್ಪಣೆ ಕೊಡಲಾಗಿ ಮೋಶೆ ಇಸ್ರಾಯೇಲರ ಹಿರಿಯರ ಎದುರಿನಲ್ಲಿ ಹಾಗೆಯೇ ಮಾಡಿದನು. ಹೀಗೆ ಬಂಡೆಯೊಳಗಿಂದ ರಭಸವಾಗಿ ಒಂದು ದೊಡ್ಡ ನೀರಿನ ಹರಿವು ಬಂದು ಮರುಭೂಮಿಯಲ್ಲಿ ಹರಿಯಿತು ಮತ್ತು ಅದನ್ನು ಎಲ್ಲಾ ಜನರು ಮತ್ತು ಅವರ ಸಮೂಹಗಳು ಕುಡಿದರು. ಇಲ್ಲಿಗೆ ಇದನ್ನು ನಿಲ್ಲಿಸಿ ಈ ದಿನ ನಾವು ಓದಿದ ಕಥೆಯ ಕುರಿತಾಗಿ ಸ್ವಲ್ಪ ಆಲೋಚಿಸೋಣ. ದೇವರು ಇಸ್ರಾಯೇಲರಿಗೆ ಮಾಡಿದ್ದೆಲ್ಲ ಆದ ನಂತರವೂ ಅವರು ಆತನಲ್ಲಿ ನಂಬಿಕೆ ಇಟ್ಟರು? ದೇವರು ಅವರಿಗಾಗಿ ಮಾಡಿದ್ದೆಲ್ಲದಕ್ಕಾಗಿ ಅವರ ಹೃದಯಗಳು ಸ್ತೋತ್ರ ಮತ್ತು ಕೃತಜ್ಞತೆಯಿಂದ ತುಂಬಿತ್ತೋ? ಇಲ್ಲ. ಅವರು ದೇವರನ್ನು ನಂಬಲಿಲ್ಲ. ಬದಲಾಗಿ ತಮ್ಮನ್ನು ಈಗಾಗಲೇ ಅನೇಕ ಕಷ್ಟಗಳಿಂದ ರಕ್ಷಿಸಿದ ದೇವರ ವಿರುದ್ಧವಾಗಿ ಅವರು ಮಾತಾಡುತ್ತಾ ದೂರುತ್ತಿದ್ದರು. ದೇವರು ಏನು ಮಾಡಿದನು? ದೇವರಾದ ಕರ್ತನು ತನ್ನ ತಾಳ್ಮೆ ಮತ್ತು ಒಳ್ಳೆಯತನದಲ್ಲಿ ಅವರಿಗೆ ಆಹಾರವನ್ನು ಮತ್ತು ನೀರನ್ನು ಮರುಭೂಮಿಯಲ್ಲಿ ಕೊಟ್ಟನು. ದೇವರ ಒಳ್ಳೆಯತನಕ್ಕೆ ಇಸ್ರಾಯೇಲ್ಯರು ಅರ್ಹರಾಗಿದ್ದರೋ? ಇಲ್ಲ. ಅವರು ಕೇವಲ ದೇವರ ನ್ಯಾಯ ತೀರ್ಪಿಗೆ ಮಾತ್ರ ಅರ್ಹರಾಗಿದ್ದರು. ದೇವರು ಅವರಿಗೆ ಯಾಕೆ ತನ್ನ ಒಳ್ಳೆಯತನವನ್ನು ತೋರಿಸಿದನು? ಯಾಕೆಂದರೆ ದೇವರು ನಂಬಿಗಸ್ತನು ಮತ್ತು ಕರುಣೆಯುಳ್ಳವನು ಆಗಿದ್ದನು. ಆತನು ಒಬ್ಬ ನಂಬಿಗಸ್ತನು ಮತ್ತು ಒಬ್ಬ ಕರುಣೆಯುಳ್ಳ ದೇವರು ಆಗಿದ್ದನು. ಯಾಕೆಂದರೆ ಇಸ್ರಾಯೇಲರು ಕೃತಜ್ಞರಾದ ಪಾಪಿಗಳಾಗಿದ್ದಾಗ್ಯೂ ಸಹ ದೇವರು ತನ್ನ ಕರುಣೆಯಲ್ಲಿ ಅವರಿಗೆ ಆಹಾರವನ್ನು ಮತ್ತು ನೀರನ್ನು ಒದಗಿಸಿದನು. ಒಂದು ವೇಳೆ ಹಸಿವು ಮತ್ತು ಬಾಯಾರಿಕೆಗಳಿಂದ ರಕ್ಷಣೆಯು ಜನರ ಒಳ್ಳೆಯತನ ಮತ್ತು ಅರ್ಹತೆಯ ಮೇಲೆ ಆಧಾರಗೊಂಡಿದ್ದರೆ ಖಂಡಿತವಾಗಿಯೂ ದೇವರು ಅವರನ್ನು ಮರುಭೂಮಿಯಲ್ಲಿ ಸಾಯುವುದಕ್ಕೆ ಬಿಟ್ಟು ಬಿಡುತ್ತಿದ್ದನು. ದೇವರು ಸುಮ್ಮನೆ ತನ್ನ ಕರುಣೆಯ ಕಾರಣದಿಂದ ಅವರನ್ನು ರಕ್ಷಿಸಲಿಲ್ಲ. ಆದರೆ ತನ್ನ ವಾಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಸಹ ಆತನು ಅವರನ್ನು ರಕ್ಷಿಸಿದನು ಎನ್ನುವುದನ್ನು ಸಹ ನಾವು ಗ್ರಹಿಸಿಕೊಳ್ಳಬೇಕು. ದೇವರು ತನ್ನ ವಾಗ್ದಾನಗಳನ್ನು ಕಾಪಾಡಿಕೊಳ್ಳುವುದರಲ್ಲಿ ನಂಬಿಗಸ್ತನಾಗಿದ್ದಾನೆ ಮತ್ತು ಇಸ್ರಾಯೇಲ್ ದೇಶಕ್ಕೆ ಸಂಬಂಧಿಸಿದಂತೆ ಆತನು ಒಂದು ಪ್ರಾಮುಖ್ಯವಾದ ವಾಗ್ದಾನವನ್ನು ಮಾಡಿದ್ದಾನೆ. ನಾವು ಈಗಾಗಲೇ ಕಲಿತಿರುವಂತೆ ಇಸ್ರಾಯೇಲ್ ದೇಶದ ಮೂಲಕವಾಗಿ ಲೋಕದ ಎಲ್ಲ ದೇಶಗಳನ್ನು ಆಶೀರ್ವದಿಸುವುದಕ್ಕೆ ದೇವರು ವಾಗ್ದಾನವನ್ನು ಮಾಡಿದ್ದಾನೆ. ಏಕೆಂದರೆ ಅವರ ಮೂಲಕವಾಗಿಯೇ ಪ್ರವಾದಿಗಳು, ಪರಿಶುದ್ಧ ವಾಕ್ಯಗಳು ಮತ್ತು ಲೋಕದ ರಕ್ಷಕನು ಬರಬೇಕಾಗಿತ್ತು. ಹೌದು, ದೇವರು ನಂಬಿಗಸ್ತನು ಮತ್ತು ಕರುಣೆಯಿಂದ ತುಂಬಿದವನು ಆಗಿದ್ದಾನೆ. ಆತನು ಸತ್ಯದ ಮತ್ತು ಪ್ರೀತಿಯ ದೇವರಾಗಿದ್ದಾನೆ. ಖಂಡಿತವಾಗಿಯೂ ಇಸ್ರಾಯೇಲ್ ಜನಾಂಗದವರು ದೇವರ ಪ್ರೀತಿಗೆ ಅರ್ಹರಾಗಿರಲಿಲ್ಲ. ಅವರು ದೇವರಿಗೆ ಅವಿಧೇಯರಾಗಿ ಆತನ ವಿರುದ್ಧವಾಗಿ ಮಾತಾಡಿದಾಗ್ಯೂ ಸಹ ದೇವರು ತನ್ನ ನಂಬಿಗಸ್ತಿಕೆಗೆ ಮತ್ತು ತನ್ನ ಪ್ರೀತಿಯಲ್ಲಿ ಪರಲೋಕದಿಂದ ಅವರಿಗೆ ಆಹಾರವನ್ನು ಕೊಟ್ಟನು. ಬಹುಶಃ ಯಾರಾದರೂ ಇಸ್ರಾಯೇಲರ ಕಥೆಗಳು ಈ ದಿನ ನಮಗೆ ಯಾವ ರೀತಿಯ ಮೌಲ್ಯವುಳ್ಳವುಗಳಾಗಿವೆ ಎಂದು ಕೇಳಿದರೆ ಇದಕ್ಕೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಿಗಾಗಿ ಬರೆದೆವು. ಮರುಭೂಮಿಯ ಬಲದಿಂದ ದೇವರು ಇಸ್ರಾಯೇಲರನ್ನು ಬಿಡಿಸಿದಂತೆ ಅದೇ ರೀತಿಯಲ್ಲಿಯೇ ಪಾಪದ ಬಲದಿಂದ ಆದಾಮನ ಪ್ರತಿಯೊಂದು ಮಗುವನ್ನು ಬಿಡಿಸುವುದಕ್ಕೆ ದೇವರು ಬಯಸುತ್ತಾನೆ. ನಾವು ನಿಮಗೆ ಹೇಳುವುದೇನೆಂದರೆ, ಇಸ್ರಾಯೇಲರು ಮರುಭೂಮಿಯಲ್ಲಿ ನಾಶವಾಗದಿರುವುದಕ್ಕೆ ಅವರು ಏನು ಮಾಡಬೇಕಾಗಿತ್ತು? ಅವರು ಸರಳವಾಗಿ ದೇವರು ಆಕಾಶದಿಂದ ಕಳಿಸಿದ ಆಹಾರವನ್ನು ಒಟ್ಟುಗೂಡಿಸಿ ಊಟ ಮಾಡಬೇಕಾಗಿತ್ತು. ಅವರ ಬಿಡುಗಡೆಯು ಎಲ್ಲಿಂದ ಬಂತು? ಇದು ಅವರ ಸ್ವಂತ ಶ್ರಮಗಳಿಂದ ಬಂತೋ? ಇಲ್ಲ, ಅವರ ಬಿಡುಗಡೆಯು ದೇವರಿಂದ ಬಂದಿತು. ಹಸಿವು ಮತ್ತು ಬಾಯಾರಿಕೆಗಳಿಂದ ತಾವೇ ರಕ್ಷಿಸಿಕೊಳ್ಳುವುದಕ್ಕೆ ಅವರು ಬಲವನ್ನು ಹೊಂದಿರಲಿಲ್ಲ. ತಮಗೆ ದೇವರು ಕಳಿಸಿದ ಆಹಾರವನ್ನು ಒಟ್ಟುಗೂಡಿಸಿ ಊಟ ಮಾಡುವುದನ್ನು ಬಿಟ್ಟು ಅವರು ಬೇರೇನೂ ಮಾಡಲಿಲ್ಲ. ಇಸ್ರಾಯೇಲ್ ಜನರ ಹಾಗೆ ನಾವೆಲ್ಲರೂ ಪಾಪಿಗಳೆಂಬುದನ್ನು ಮತ್ತು ನಮ್ಮನ್ನು ನಾವೇ ಪಾಪದ ಬಲದಿಂದ ಅಥವಾ ದೇವರ ನೀತಿಯುಳ್ಳ ನ್ಯಾಯ ತೀರ್ಪಿನಿಂದ ರಕ್ಷಿಸಿಕೊಳ್ಳುವ ಯಾವ ಸಾಧನಗಳನ್ನು ನಾವು ಹೊಂದಿಲ್ಲ ಎನ್ನುವುದನ್ನು ಪರಿಶುದ್ಧ ವಾಕ್ಯಗಳು ನಮಗೆ ತೋರಿಸುತ್ತವೆ. ಇಸ್ರಾಯೇಲ್ಯರು ನಡೆದು ಹೋದಂತೆ ಬಹುಶಃ ನಾವು ಮರುಭೂಮಿಯಲ್ಲಿ ನಡೆದು ಹೋಗಿಲ್ಲ. ಆದರೆ ಅವರ ಮೇಲೆ ತೂಗಾಡಿದಂತೆಯೇ ಮರಣದ ನೆರಳು ನಮ್ಮ ಮೇಲೆ ಇನ್ನೂ ತೂಗಾಡುತ್ತಿದೆ. ಕರ್ತನ ವಾಕ್ಯವು ಸ್ಪಷ್ಟವಾಗಿದೆ, ದೇವರು ಒದಗಿಸಿರುವ ರಕ್ಷಣೆಯ ಸಾಧನಗಳನ್ನು ಹೊಂದಿಕೊಳ್ಳುವುದಕ್ಕೆ ತಿರಸ್ಕರಿಸುವ ಯಾವನಾದರೂ ತನ್ನ ಪಾಪದಲ್ಲಿ ಸಾಯುತ್ತಾ ಮತ್ತು ನಿತ್ಯವಾದ ನರಕದ ಬೆಂಕಿಯೊಳಗೆ ಬೀಳುತ್ತಾರೆ. ಇವು ಆನಂದದಾಯಕ ಆಲೋಚನೆಗಳಲ್ಲ. ಪಾಪದಲ್ಲಿ ಸಾಯುವುದು, ನ್ಯಾಯ ತೀರ್ಪಿಗೆ ಒಳಗಾಗುವುದು, ನರಕದೊಳಗೆ ಬೀಳುವುದು, ಇವೆಲ್ಲವೂ ಭಯಂಕರವಾದ ಅನಾಹುತಗಳು. ಹೀಗೂ ಯಾರೊಬ್ಬರೂ ತಮ್ಮ ಪಾಪದಲ್ಲಿ ಸಾಯುವುದು ಅಗತ್ಯವಿಲ್ಲ ಎನ್ನುವುದೇ ಶುಭ ಸಂದೇಶವಾಗಿದೆ. ಕೇವಲ ದೇವರು ಇಸ್ರಾಯೇಲರಿಗೆ ಆಹಾರ ಕೊಟ್ಟದ್ದರಿಂದ ಅವರು ಮರುಭೂಮಿಯಲ್ಲಿ ಹಸಿವೆಯಿಂದ ಸಾಯದೆ ಜೀವಂತರಾಗಿರುವುದಕ್ಕೆ ಸಾಧ್ಯವಾಯಿತು. ಅದೇ ರೀತಿಯಲ್ಲಿ ದೇವರು ನಮಗೂ ಆಹಾರವನ್ನು ಕೊಟ್ಟಿದ್ದಾನೆ. ಅದರಿಂದ ನಾವು ಈ ಜೀವಿತದಲ್ಲಿ ಮತ್ತು ಮುಂದೆ ಬರಲಿಕ್ಕಿರುವ ಜೀವಿತದಲ್ಲಿ ಎಂದೆಂದಿಗೂ ಆಶೀರ್ವದಿಸಲ್ಪಡುತ್ತೇವೆ. ನಿತ್ಯ ಜೀವವನ್ನು ಕೊಡುವಂತ ಆಹಾರ ಯಾವುದು? ಮಾರುಕಟ್ಟೆಯಲ್ಲಿ ನಾವು ಕೊಂಡುಕೊಳ್ಳುವಂತ ಆಹಾರವು ದೇವರ ಪ್ರಸನ್ನತೆಯಲ್ಲಿ ಎಂದೆಂದಿಗೂ ಜೀವಿಸುವುದಕ್ಕೆ ನಮಗೆ ಬಲವನ್ನು ಕೊಡುತ್ತದೋ ಇಲ್ಲ. ಅಂತಹ ಯಾವ ಆಹಾರವೂ ಮಾರುಕಟ್ಟೆಯಲ್ಲಿ ನಮಗೆ ಸಿಗುವುದಿಲ್ಲ. ಸರಿ, ಹಾಗಾದರೆ ನಿತ್ಯ ಜೀವವನ್ನು ಕೊಡುವಂತ ಈ ಆಹಾರ ಯಾವುದು ಮತ್ತು ಎಲ್ಲಿ ಸಿಗುತ್ತದೆ? ಸ್ನೇಹಿತರೆ, ಇಸ್ರಾಯೇಲ್ಯರು ಅರಣ್ಯದಲ್ಲಿ ಮನ್ನವನ್ನು ಊಟ ಮಾಡಿದ ಸುಮಾರು 1500 ವರ್ಷಗಳ ನಂತರ ದೇವರು ವಿಮೋಚಕನನ್ನು, ಅಂದರೆ ಲೋಕದ ರಕ್ಷಕನನ್ನು ಕಳುಹಿಸಿಕೊಟ್ಟನು ಎಂಬುದು ನಮಗೆ ಗೊತ್ತಿರಲೇಬೇಕು. ಈತನೇ ಲೋಕದ ಜನರನ್ನು ಪಾಪದ ಬಲ, ನ್ಯಾಯ ತೀರ್ಪು ಮತ್ತು ನರಕದಿಂದ ರಕ್ಷಿಸುವುದಕ್ಕೆ ದೇವರು ಒದಗಿಸಿದಂಥ ಆಹಾರವಾಗಿದ್ದಾನೆ. ವಿಮೋಚಕನು ಈ ಲೋಕದಲ್ಲಿದ್ದಾಗ ತಾನೇ ಹೇಳಿದಂಥ ಮಾತನ್ನು ಜಾಗ್ರತೆಯಿಂದ ಕೇಳಿಸಿಕೊಂಡು ಆಲೋಚಿಸಿರಿ. ಆತನು ಹೇಳಿದ್ದೇನೆಂದರೆ, ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಎಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು, ಸತ್ತು ಹೋದರು. ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂಥದೆಂದರೆ ಅದನ್ನು ತಿಂದವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಆ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ. ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು. ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ. ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಈ ವಾಕ್ಯವು ಯೋಹಾನನು ಬರೆದ ಸುವಾರ್ತೆ 6:47-51 ಮತ್ತು 35 ಬರೆಯಲ್ಪಟ್ಟಿದೆ. ಪ್ರಿಯ ಸ್ನೇಹಿತರೆ, ಈ ದಿನ ಇಲ್ಲಿಗೆ ನಾವು ನಿಲ್ಲಿಸುತ್ತಿದ್ದೇವೆ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ದೇವರ ಚಿತ್ತದಂತೆ ದೇವರು ಇಸ್ರಾಯೇಲರಿಗೆ 10 ಆಜ್ಞೆಗಳನ್ನು ಹೇಗೆ ಕೊಟ್ಟನೆಂಬುದನ್ನು ನಾವು ನೋಡಲಿಕ್ಕಿದ್ದೇವೆ. ವಿಮೋಚಕನು ಏನು ಹೇಳಿದ್ದಾನೋ ಅದನ್ನು ಮನಸ್ಸಿನಲ್ಲಿ ಆಲೋಚಿಸಿಕೊಳ್ಳುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.